ಮಧ್ಯಮ ರಸ ಹವಾಮಾನ ರಸವನ್ನು ಕೂಡ ಜಡವಾದ ರಸದಲ್ಲಿ ದೇವರ ದೇವತೆಗಳ ರೂಪಗಳಿವೆ. ಆಯಾ ರಸದಲ್ಲಿರುವ ಅವರವರ ರೂಪಗಳನ್ನು ಅಲ್ಲಲ್ಲಿರುವ ದೇವರ ದೇವತೆಗಳ ರೂಪಗಳಿಗೆ ತಲುಪಿಸುವುದೇ ಸಮಾನವಾಯುವಿನ ಕೆಲಸ. ಇನ್ನು ಮುಂದೆ ಹೇಳುತ್ತಾರೆ, ಈ ರಸ ಸ್ವೀಕರಣ ಹೇಗೆ ಅಂದರೆ ಆಯಾ ರಸದಲ್ಲಿರುವಂತಹ ತಮ್ಮ ತಮ್ಮ ರೂಪಗಳನ್ನು ತಾವು ಸ್ವೀಕಾರ ಮಾಡುವುದೇ ಭೋಗ. ಅದು ಮೊದಲ ಚೆನ್ನಾಗಿ ಹೇಳ್ತಾ ಇದ್ದಾರೆ. ದೇವರಿಗೆ ನೈವೇದ್ಯ ಕೆಡ್ತೀರಾ? ನೈವೇದ್ಯ ಕೆಟ್ಟಾಗ ಆ ಅನ್ನದಲ್ಲಿರುವ ಭಗವತ್ ರೂಪಗಳೇನಿದೆ ಅದನ್ನು ದೇವರು ಸ್ವೀಕಾರ ಮಾಡ್ತಾರೆ. ಸರಿ ಆಯಿತು. ಆದಮೇಲೆ ಮತ್ತು ರಮಾ ನೈವೇದ್ಯ ಅಂತ ಇಟ್ಟಾಗ ಅಲ್ಲಿ ಹೇಗಾಗುತ್ತೆ? ರಮಾದೇವಿ ಆಕೆ ಒಳಗೆ ದೇವರು, ರಮಾ ನೈವೇದ್ಯ ಆ ಅನ್ನ ಏನು ಹೇಳ್ತೇವೆ ಅದರೊಳಗೆ ಲಕ್ಷ್ಮೀ ರಸ ಒಳಗೆ ದೇವರ ರಸ ಇರುತ್ತೆ. ರಮಾದೇವಿಗೆ ರಮಾರಸ ಸೇರಬೇಕಾದರೆ ರಮಾದೇವಿ ಒಳಗಿರುವ ದೇವರ ರೂಪ ಪದಾರ್ಥದಲ್ಲಿರುವ ರಮಾರಸದ ಒಳಗಿರುವ ತನ್ನ ರೂಪ ತಾನು ತಗೊಂಡರೆ ರಮಾದೇವಿಗೆ ರಮಾರಸ ಸೇರುತ್ತೆ. ಹಾಗೆ ವಾಯುದೇವರ ನೈವೇದ್ಯ ಅಂದರೆ ವಾಯುದೇವರೊಳಗೆ ರಮಾದೇವಿ, ರಮಾದೇವಿಯೊಳಗೆ ದೇವರು ಇರುತ್ತಾರೆ. ಹಾಗೆ ವಾಯುದೇವರ ಅನ್ನ ಏನು ನೈವೇದ್ಯ ಕೆಡ್ತೀವಲ್ಲ ಅಲ್ಲಿ ವಾಯುದೇವರ ರೂಪ ಒಳಗೆ ಲಕ್ಷ್ಮೀ ರಸ ಒಳಗೆ ದೇವರ ರಸ ಇರುತ್ತೆ. ವಾಯುದೇವರ ಒಳಗಿರುವ ದೇವರ ರೂಪ ಅನ್ನದೊಳಗಿರುವ ವಾಯುದೇವರ ರೂಪದೊಳಗಿರುವ ಲಕ್ಷ್ಮೀ ರೂಪದೊಳಗಿರುವ ತನ್ನ ರೂಪವನ್ನು ತಾನು ತಗೊಂಡರೆ ಲಕ್ಷ್ಮೀ ದೇವಿಗೆ ಲಕ್ಷ್ಮೀ ರಸ ಬರ್ತಾರೆ ಮತ್ತು ಕೊನೆಗೆ ವಾಯುದೇವರಿಗೆ ವಾಯುರಸ ಬರುತ್ತೆ. ಹೀಗೆ ಪ್ರತಿಯೊಂದು ದೇವತೆಗಳನ್ನು ಕೂಡ ಭಗವಂತ ಮೊದಲು ತಾನು ತಗೊಳ್ಬೇಕಾದ್ರೆ ತಗೊಳ್ತಾನೆ, ಹಾಗೆ ಪ್ರತಿಯೊಬ್ಬರಿಗೆ ಕೊಡುವಾಗ ಅಲ್ಲಲ್ಲಿರುವ ತನ್ನ ರೂಪವನ್ನ ತಾನು ತಗೊಳ್ತಾನೆ. ಇದನ್ನೇ ಸ್ವಸ್ವರೂಪ ಭೋಗಯೋಗಿ ಸ್ವೀಕರಣ. ನಂತರ ಏವಂ ಸ್ವಯೋಗ್ಯಂ ಸ್ವಭೋಗ್ಯಂ ಭೂತ್ವ ಭಗವಂತ ತಾನು ಏನು ಸ್ವೀಕಾರ ಮಾಡಬೇಕು ಸ್ವೀಕಾರ ಮಾಡಿ ದಕ್ಷಿಣೆಯಾಗಿ ಪುಷ್ಕರ ಮಳೆಯಂತಹ ಎಲ್ಲ ದೇವತೆಗಳಿಗೆ ತತ್ತದ್ಯೋಗ್ಯಂ ದತ್ವ ಅವರವರಿಗೆ ಬೇಕಾದ ರಸವನ್ನು ಅವರಿಗೆ ಕೊಟ್ಟು ಪೂರ್ವ ರೀತಿಯೇನ ಪ್ರಾಕೃತೇನ ರಸಾದಿನ ಇನ್ನು ಉಳಿದಂತಹ ಪ್ರಾಕೃತ ರಸಗಳಿರುತ್ತೆ ಜಡವಾದ ರಸ ಅದರಿಂದ ಇಂದ್ರಿಯ ಮಾಂಸ ಇವೆಲ್ಲ ವೃದ್ಧಿಯನ್ನು ಮಾಡುತ್ತೆ. ನಂತರ ಅದರಿಂದ ಏನಾಗುತ್ತೆ ಶರೀರದಲ್ಲಿ ಇಂದ್ರಿಯಗಳಲ್ಲಿ ಕೂಡ ಸ್ವಸ್ಥ ವ್ಯಾಪಾರ ಕ್ಷಮತಾ ಭವತಿ ಅಂದರೆ ತಮ್ಮ ತಮ್ಮ ಕೆಲಸ ಮಾಡುವ ತಾಕತ್ತು ಬರುತ್ತೆ. ನಂತರ ಹೇಳ್ತಾರೆ ಇಲ್ಲಿ ಆ ಅನ್ನದಲ್ಲಿರತಕ್ಕಂಥ ದೇವರ ದೇವತೆಗಳ ರೂಪಗಳನ್ನು ಸಮೀಕರಣ ಮಾಡಿ ಒಟ್ಟು ಮಾಡಿ ಅಲ್ಲಲ್ಲಿ ಎಲ್ಲ ಕಡೆ ತಲುಪಿಸುವುದರಿಂದ ಈ ವಾಯುದೇವರೊಳಗಿರುವಂತಹ ಸಮಾನ ವಾಯುಗಳಿರುವ ಅನಿರುದ್ಧನಿಗೆ ಸಮಾನ ಸಮೀಕರಣ ಮಾಡಿ ಕೊಡುವುದರಿಂದ ಸಮಾನ ಕಲಿಸುತ್ತದೆ. ಈ ರೀತಿಯಾಗಿ ವೈಶ್ವಾನರನ್ನು ಕುರಿತು ಯಾರು ತಿಳ್ಕೊಂಡಿರ್ತಾರೋ ಅಂತ ಅಧಿಕಾರಿ ತಾನು ಊಟ ಮಾಡಿದ್ರು ಇನ್ನೊಬ್ಬರಿಗೆ ಊಟ ಕೊಟ್ಟರು ಅಥವಾ ಮುಷ್ಟಾನ್ನ ಬ್ರಾಹ್ಮಣ ಇವ ಪ್ರಯತ್ನಕ್ಕೆ ನೀವು ತಿಳ್ಕೊಂಡಿದ್ದೀರಾ? ಮನೆಗೆ ಬಂದವರಿಗೆ ಅಥವಾ ಮನೆಯಲ್ಲಿದ್ದ ಗಂಡಾಗ ಕಡೆಗೆ ಊಟ ಹಾಕುವಾಗ ಸ್ವಾಮಿ ನಿಮಗೆ ಸ್ವೀಕಾರ ಮಾಡ್ತಾ ಇದ್ದಾರೆ ಎಂದು ಚಿಂತನೆ ಮಾಡಿದರೆ ಅವಾಗ ಏನಾಗುತ್ತೆ ವೈಶ್ವಾನರಾಜ್ಞಿಯಲ್ಲಿ ಹೋಮ ಮಾಡಿದ ಫಲ ಬರುತ್ತೆ, ಯಜ್ಞ ಮಾಡಿದ ಫಲ ಬರುತ್ತೆ. ನೀವು ಊಟ ಮಾಡಿದ್ರು ಇನ್ನೊಬ್ಬರಿಗೆ ಕೊಟ್ಟರು ಅಥವಾ ಎಂಜಲನ್ನು ಹೊರಗೆ ಹಾಕಿದಾಗ ಬೇರೊಂದು ಪ್ರಾಣಿಯೋ ಅಥವಾ ಚಂಡಾಗರೋ ತಗೊಂಡರೆ ಅಲ್ಲಿರುವ ಭಗವಂತನಲ್ಲೂ ಹೋಮ ಮಾಡಿದ ಫಲ ಬರುತ್ತೆ ಇವರು ಚಿಂತನೆ ಮಾಡಿದ್ದಾರೆ. ನಂತರ ಇನ್ನೊಂದು ಚಿಂತನೆ ಹೇಳ್ತಾ ಇದ್ದಾರೆ ಏನದು ಎಲ್ಲರೂ ಊಟ ಮಾಡುವಂಥ ಅನ್ನ ಎಲ್ಲ ಒಳಗಿರತಕ್ಕಂಥ ವಾಯುದೇವರಿಗೆ ಆ ವಾಯುದೇವರ ಒಳಗಿರುವ ಭಗವಂತನಿಗೆ ತಪ್ಪ. ಹಾಗೆ ಊಟಕ್ಕೆ ಕೂಡುವಾಗ ಮೊದಲ ಆಘೋಷಣೆ, ಊಟದಿಂದ ಏಳುವಾಗ ಎರಡನೇ ಆಘೋಷಣೆ, ಅದು ಕಳಗಿನ ವಸ್ತ್ರ ಮೇಲಿನ ವಸ್ತ್ರ ಅಂತ ನಾವೆಲ್ಲ ದೇವತೆಗಳು ಚಿಂತನೆ ಮಾಡಿ ವಾಯುದೇವರು ಕೊಡ್ತಾರೆ. ಮೊದಲನೇದು ಯಾವುದು ಅಮೃತೋಪಸ್ತರ ನಮಸಿ ಸ್ವಾಹ ಹೇಳ್ತಾರೆ. ಹೇ ಅಮೃತ ಭಗವಂತ ತಮ್ಮ ಉಪಸ್ತರ ನಮಸಿ ಅಂದ್ರೆ ಕಳೆಗೆ ಹಾಕುವ ವಸ್ತ್ರ ಆಗಿದ್ದೀಯಾ ಅಂತ ನೀರನ್ನು ತಗೊಳ್ಬೇಕು. ನಂತರ ಭೋಜನಾಂತ ಅಂಗದಲ್ಲಿ ಅಮೃತ ಪಿಧಾನಮಸಿ ಅಮೃತ ಪ್ರಾಣಸ ಪಿಧಾನಮಸಿ ಪ್ರಾಣದೇವ ವಾಯುದೇವರಿಗೆ ಎರಡು ವಸ್ತ್ರಗಳ ಮಧ್ಯ ಅನ್ನವನ್ನು ಸಮರ್ಪಣೆ ಮಾಡಿದ್ದಾಗುತ್ತೆ. ಈ ಚಿಂತನೆ ಮಾಡಬೇಕಂತೆ ಊಟ ಮಾಡುವ ಕಾಲಕ್ಕೆ. ವಾಯುದೇವರು ಈ ಎಲ್ಲಾ ಪ್ರಾಣಿಗಳು ತಾವು ಊಟ ಮಾಡುವಾಗ ಅಲ್ಲಿ ವೈಶ್ವಾನರನ ಪೂಜೆ ಆಗ್ತಾ ಇರುತ್ತೆ, ಅವನಿಗೆ ದೇವತೆಗಳು ಮಾಡ್ತಾ ಇರ್ತಾರೆ. ಅಂತ ಕಾಲಕ್ಕೆ ದೇವರ ಸ್ತೋತ್ರ ಸರ್ವ ವೇದಗಳಿಂದ ಸದಾ ಸ್ತೋತ್ರ ಮಾಡ್ತಾ ಇರ್ತಾರೆ ವಾಯುದೇವರು. ಆ ಧ್ವನಿ ಕಿವಿ ಮುಚ್ಚಿಕೊಂಡರೆ ಎರಡು ಕಿವಿಯನ್ನ ಹೆಬ್ಬೆರಳಿಂದ ಚೆನ್ನಾಗಿ ಗಟ್ಟಿಯಾಗಿ ಮುಚ್ಚಿದರೆ ಚೆನ್ನಾಗಿ ಕೇಳುತ್ತೆ. ಸಮುದ್ರ ಶಬ್ದದಂತೆ, ಓರಂತ ಶಬ್ದ, ನದಿ ಶಬ್ದ ಅಥವಾ ಒಲೆ ಹೋದಾಗ ಶಬ್ದ ಅದರಂತೆ ಕೇಳುತ್ತೆ. ಹೇಳ್ತಾರೆ ಈ ವಾಯುದೇವರು ಜೋರಾಗಿ ವೈಶ್ವಾನರನ್ನ ಕುರಿತು ಗಟ್ಟಿಯಾಗಿ ಸ್ತೋತ್ರ ಮಾಡ್ತಾರದ್ದರಿಂದ ಯಾವ ಜಾಗದಲ್ಲಿ ಕೂತು ಸ್ತೋತ್ರ ಮಾಡುತ್ತಾರೋ ಆ ಜಾಗಕ್ಕೆ ಕೂದಾರ ಅಂತ ಹೇಳ್ತಾರೆ. ಊರು ಕಾರಣ ಕೂದಾರ. ಶರೀರದಲ್ಲಿ ಕಾಣುವಂತಹ ಬಿಸಿ ಅಂದ್ರೆ 98.4 ಟೆಂಪರೇಚರ್ ಕಾಣುತ್ತಲ್ಲ, ಅದು ವೈಶ್ವಾನರಾಗ್ನಿ ಆಗಿಂದಲೇ ಬಂದದ್ದು. ಅದಕ್ಕೆ ಹೇಳ್ತಾ ಇದ್ದಾರೆ ವೈಶ್ವಾನರನ್ನ ದೃಷ್ಟ ಶ್ರದ ಅಂತ ಚಿಂತನೆ ಮಾಡಿದ್ರು. ಮಿಕ್ಕ ಎಲ್ಲ ಭಗವದ್ ರೂಪಗಳು ಪರಿಶ್ರುತ ಅಂದ್ರೆ ಕೇಳಿ ಕೇಳಿ ದೇವರಿಗೆ ಹೇಗಿರ್ತಾರೆ ಹೇಗಿರ್ತಾರೆ ಅಂತ ಚಿಂತನೆ ಮಾಡಿದ್ರು. ನೋಡಿರಲ್ಲ ನಾವು ವೈಶ್ವಾನರಾಜ್ಞೆ ಹಾಗಲ್ಲ. ಇದರಲ್ಲಿ ತಿಳ್ಕೊಳ್ತೇವೆ ಕೇಳಿ ಚಿಂತನೆ, ಅನುಭವದಿಂದಲೂ ಚಿಂತನೆ. ಅದಕ್ಕೆ ದೃಷ್ಟ ಶ್ರದ ಅಂತ ತಿಳಿಸಿಕೊಳ್ತಾರೆ. ಇಷ್ಟು ಹೇಳಿ ಇನ್ನ ತುಂಬಾ ಹೇಳುತ್ತಾರೆ ಆ ಭೋಜನ ಪ್ರಕರಣದಲ್ಲಿ. ಹೃದಯದಲ್ಲಿ ಇಡೀ ಹೃದಯವನ್ನು ವ್ಯಾಪಿಸಿಕೊಂಡು ನಿಂತ ಭಗವದ್ ರೂಪ, ಅದನ್ನು ಪ್ರಾದೇಶ ಅಂತ ಕರೆಯುತ್ತಾರೆ. ಆ ಪ್ರಾದೇಶವನ್ನೇ ಜೀವರಿಗೆ ಆವಾಸ ಭೂತ, ಜೀವರನ್ನು ನಿಲ್ಲಲಿಕ್ಕೆ ಆಗದೇ ಕಾರಣ ಚೋಟುದ್ದದ ಪರಿಣಾಮದಿಂದ ಇಡೀ ಹೃದಯವನ್ನು ವ್ಯಾಪಿಸಿ ನಿಂತಿರ್ತಾರೆ. ಅದನ್ನೇ ಪ್ರಾದೇಶ ಅಥವಾ ಸ್ಥಾನೇಶ ಅಂತ
ಕರೀತಾರೆ. ನಾಳದಲ್ಲಿರ್ತಾನೆ
ಹೌದಮ್ಮ, ನಾಳದಲ್ಲಿ ಇಡೀ ಹೃದಯವನ್ನು ಮುಂದೆ ವ್ಯಾಪಿಸಬಹುದು. ನಂತರ ಹೃದಯ ಕರ್ಣಿಕ ಮೂಲದಲ್ಲಿರುವಂತಹ ಮೂಲೇಶನ ದೇವರು ಹೇಗಿರ್ತಾನೆ? ಅಂಗುಷ್ಟ ಅಗ್ರ ಪ್ರಮಾಣ. ಅಂಗುಷ್ಟ ಅಗ್ರ ಅಂದ್ರೆ ಅಂಗುಷ್ಟ ಇದಿಷ್ಟು ಅಂಗುಷ್ಟ, ಇದು ಅಂಗುಷ್ಟ ಅಗ್ರ. ಮೂಲೇಶ ಅಂಗುಷ್ಟಾಗ್ರ ಪ್ರಮಾಣಕಃ ಸದಾ ಜೀವಾಧಾರಕಂ, ಅಂಗುಷ್ಟಾಗ್ರ ಪ್ರಮಾಣಕಂ ಹೃದಯ ಹೃದಯ ನಾಮಕಂ ಬಂದಿದೆಯ. ಮೊದಲನೆಯದು ಇಡೀ ಹೃದಯವನ್ನು ವ್ಯಾಪಿಸಿ ನಿಂತು ಜೀವನಿಗೆ ಆಶ್ರಯವಾದ್ದರಿಂದ ಸ್ಥಾನೇಶ ಅಂತ ಹೆಸರು. ಎರಡನೆಯದು ಜೀವನನ್ನ ಹೊತ್ತು ನಿಂತ ಮೂಲೇಶ ರೂಪ, ಅದನ್ನು ಹೃದಯ ಅಂತ ಕರೀತಾರೆ. ಹೃದಯದಲ್ಲಿ ಇದ್ದುಕೊಂಡು ಜೀವನನ್ನ ಹಿಡಿಕೊಂಡಿರ್ತಾನೆ. ಇನ್ನು ಮೂರನೇ ಹೇಳ್ತಾ ಇದ್ದಾರೆ ಹೃತ್ಕರ್ಣಿಕ ಅಗ್ರಸ್ಮಿತ ಅಗ್ರೇಶ ನಾಮಕಂ. ಈ ಹೃದಯದಲ್ಲೇ ಇರ್ತಾನೆ ಅಗ್ರೇಶ. ಎಷ್ಟಿರ್ತಾನೆ ಜೀವನ? ಹೆಬ್ಬರಣ ಗಾತ್ರ. ಅಂತ ಅಗ್ರೇಶ ಪುನಃ ವಿಶೇಷವಾಗಿ ಅಂಗುಷ್ಟ ಪ್ರಮಾಣಕನಾಗಿ ಸುಷುಪ್ತಿ ಕಾಲದಲ್ಲಿ ಜೀವನವನ್ನು ಹಿಡ್ಕೊಂಡಿರ್ತಾನಾದ್ದರಿಂದ ಆ ಜೀವನ ಆಶ್ರಯ ಕೊಟ್ಟ. ಅದರಲ್ಲಿ ಸ್ಥಾನೇಶ ಮೂಲೇಶ ಅಗ್ರೇಶ ಅಂತ ಮೂರು ರೂಪಗಳು. ಹೃದಯದಲ್ಲಿರುವಂತಹ ಕೆಂಪಾದ ಮುದ್ದೆ ಅದೇ ಹೃದಯ ಕಮಲ ಅಂತ ಕರೀತಾರೆ. ಅಲ್ಲಿ ಇದ್ದುಕೊಂಡು ಭಗವಂತ ಜೀವ ಊಟ ಮಾಡಿದ ಅನ್ನವನ್ನ ಆ ಸಾರವನ್ನ ಜೀವನಿಗೆ ಉಪಕಾರ ಮಾಡಬೇಕಾಗಿ ಏನು ಮಾಡ್ತಾರೆ? ಒಂದು ಕೂದಲನ್ನ ಸಾವಿರ ಭಾಗ ಮಾಡಿದರೆ ಎಷ್ಟಿರುತ್ತೋ ಅಂತ ನಾಡಿಗಳು ಸುಷುಮ್ನ ನಾಡಿಯ ಪರಿಮಾಣ ಸಾವಿರ ಕೊಡುತ್ತಾರೆ. ಕೇಶ ಸಾಸಿರ ಭಾಗ ಕೈಸಲು ಎನಿತಿಹುದೋ ಅನಿತಿಹ ಸುಷುಮ್ನದಿ ಅದನ್ನೇ ಹೇಳ್ತಾರೆ. ಕೇಶಸ್ಯ ಸಹಸ್ರಕಾ ವಿಭಾಗೆ ಏಕೋ ಭಾಗ ತಾವತ್ ಪರಿಮಾಣೇನ ವಿದ್ಯಮಾನ ನಾಡಿ. ನಮ್ಮ ಶರೀರದಲ್ಲಿರುವಂತಹ ನಾಡಿಗಳೆಲ್ಲ ಒಂದು ಕೂದಲನ್ನ ಸಾವಿರ ಭಾಗ ಮಾಡಿದರೆ ಅದರಲ್ಲಿ ಒಂದಂತಿರುತ್ತೋ ಅಂತ ಎಲ್ಲ ಸಣ್ಣ ನಾಡಿಗಳು. ಅಂತಹ ನಾಡಿಗಳಲ್ಲಿ ಭಗವಂತ ತಾನೇ ವಿಶೇಷ ಇಲ್ಲ ಜೋಡಿಸಿರ್ತಾರಲ್ಲ ಅದೇ ತರ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ ಭಗವಂತ ಅಲ್ಲಿದ್ದುಕೊಂಡು ವಿರಾಟ ನಾಮಕನಾಗಿ ತಾನೇ ಇದ್ದುಕೊಂಡು ಇಡೀ ಶರೀರದಲ್ಲಿ ಬರುವಂತಹ ನಾಡಿಗಳ ಮೂಲಕ ಬರುವಂತಹ ರಸವನ್ನು ತಾನು ಸ್ವೀಕಾರ ಮಾಡುತ್ತಾನೆ. ಇನ್ನ ಅದೇ ಹೇಳ್ತಾರೆ ಇಲ್ಲಿ ಹೃದಯದಲ್ಲಿ ಭಗವಂತ ನಿಂತು ಆ ನಾಡಿಗಳ ಮೂಲಕ ಬರುವಂತಹ ಅನ್ನವನ್ನ ಇವನು ಸ್ವೀಕಾರ ಮಾಡುತ್ತಾನೆ. ಅದೇ ಆತನಿಗೆ ವಸ್ತ್ರ. ಈ ನಾಡಿಗಳ ಗುಂಪೆ ಆತನಿಗೆ ವಿಶೇಷವಾಗಿರತಕ್ಕಂತಹ ವಸ್ತ್ರ. ತಿನ್ನುವುದೇ ಅನ್ನ, ಆ ರಸವನ್ನು ಸ್ವೀಕಾರ ಮಾಡುತ್ತಾನಲ್ಲ ಅನ್ನದಲ್ಲಿರುವುದು ಅದನ್ನು ದೇವರಿಗೆ ಅನ್ನ ಅಂದರು. ನಾಡಿಗಳ ಗುಂಪೆ ಹೃದಯ ಸುತ್ತು ಇರುವುದು ವಸ್ತ್ರ ಅಂತ ದೇವರಿಗೆ ಅರ್ಪಣೆ ಮಾಡಬೇಕಂತ. ಯಾರಿಗೆ? ಹೃದಯದಲ್ಲಿರುವ ದೇವರಿಗೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಪ್ರಾಣ ನಾಡಿಗಳಲ್ಲಿ ಇಟ್ಟುಕೊಂಡು ವಾಯುದೇವರು ವ್ಯಾನ ನಾಮಕನಾಗಿ ಎಲ್ಲ ನಾಡಿಗಳಲ್ಲಿ ಇಟ್ಟುಕೊಂಡು ಎಲ್ಲ ವೇದಗಳಿಂದ ಸ್ತೋತ್ರ ಮಾಡ್ತಾ ಬರ್ತಾ ಇದ್ದಾರೆ. ಅಲ್ಲಿ ಹೇಳುತ್ತಾರೆ ಆ ಸ್ತೋತ್ರ ಸದಾ ನಮಗೆ ಕಾಣಿಸುತ್ತೆ. ಇನ್ನ ದಿಕ್ಕುಗಳಲ್ಲಿ ಈ ಹೃದಯ ಸುತ್ತು ದಿಕ್ಕುಗಳಲ್ಲಿ ದಿಗಭಿಮಾನಿ ದೇವತೆಗಳೆಲ್ಲ ನಿಂತಿದ್ದಾರೆ. ಇಂದ್ರಿಯ ಅಗೋಚರ ಮನಸ್ಸಿಗೆ ಮಾತ್ರ ಗೋಚರ. ಕಣ್ಣು ಮುಚ್ಚಿದ್ರೆ ಕಾಣುತ್ತೆ, ಕಣ್ಣು ತೆಗೆದ್ರೆ
ಕಾಣುತ್ತೆ.
ಅದು ಮಾಂಸದ ನಾಡಿ. ಅದಕ್ಕೆ ಅವ್ರು ಅಂತಾರೆ ಸಾವಿರ ನಾಡಿ ಎರಡು ಸಾವಿರ ನಾಡಿ ಎಲ್ಲಿದೆ ಏನಿಲ್ಲ ಅಂತ ಹೇಳ್ತಾರೆ. ಅವ್ರು ಕಾಣಿಸಲ್ಲ ಇಷ್ಟು ಮಾಡಿ ನಾಡಿಯ ಮೆಟೀರಿಯಲ್ ಅಂದ್ರೆ ತೇಜೋಮಯ ನಾಡಿ. ತೇಜೋಮಯ ನಾಡಿ ಸರಿ. ಇನ್ನ ದಿಕ್ಕಿನಲ್ಲಿ ಯಾರ್ಯಾರು ಇದ್ದಾರೆ? ಪೂರ್ವ ದಿಕ್ಕಿನಲ್ಲಿ ಭಾರ್ಯಾಶ್ರಿತರಾದ ಇಂದ್ರ ಅಗ್ನಿ ಯಮ ನಿರ್ವೃತ್ತಿ ವರುಣ ವಾಯು ಕುಬೇರ ಚಂದ್ರ ಈಶಾನ ಮೇಲೆ ಬ್ರಹ್ಮ ವಾಯುಗಳು ಕಳೆದ ಶೇಷ ಕಾಮರು ಎಲ್ಲರಿದ್ದಾರೆ. ಇನ್ನು ಹೇಳ್ತಾರೆ ಇಲ್ಲಿ ಹೃದಯದಲ್ಲಿರುವ ಭಗವದ್ ರೂಪವನ್ನು ಚೆನ್ನಾಗಿ ಉಪಾಸನೆ ಮಾಡಬೇಕು. ಮಾಡಬೇಕಾದರೆ ನಾಲ್ಕನ್ನ ಸದಾ ತಿಳಿಯಲೇಬೇಕು. ಏನಿಲ್ಲ ಅಂದರೆ ಆಯತನ ಪ್ರತಿಷ್ಠಾ ರಹಸ್ಯ ನಾಮ ಆ ಹೆಸರು ಬರಲಿಕ್ಕೆ ಕಾರಣ ಈ ನಾಲ್ಕು ತಿಳಿಯಬೇಕು. ಅವನು ಹೇಳ್ತಾರೆ ಈ ಹೃದಯದಲ್ಲಿರುವ ಮೂರು ರೂಪಗಳಿಗೂ ಕೂಡ ಹೃದಯವೇ ಆಯತನ ಮಂದಿರ. ರಮಾದೇವಿಯೇ ಪ್ರತಿಷ್ಠಾ ಪ್ರತಿಮಾ. ಈ ಮೂವರಿಗೂ ಕೂಡ ಹೃದಯದಲ್ಲಿರುವ ಪ್ರಾದೇಶ ಮೂಲೇಶ ಅಗ್ರೇಶ ಮೂವರಿಗೂ ಕೂಡ ಒಂದು ಹೆಸರಿದೆ. ಏನದು? ಅದು ವಾಯುದೇವರೊಳಗಿರುವಂತಹ ಅಂದ್ರೆ ನಮ್ಮೊಳಗಿರುವ ವಾಯುದೇವ ವಾಯುವಿನ ಹಿಡಿತ ಬರಬೇಕಾದ್ರೆ ಪ್ರಿಯ
ಹರಿ
ಹರಿ ಎಂದು ಈ ಹೃದಯದಲ್ಲಿರುವ ಭಗವಂತನ ಬಗ್ಗೆ ಮೂರು ರೂಪಗಳಿಗೆ ಒಂದು ಹೆಸರಿದೆ. ಏನಂದ್ರೆ ಸ್ಥಿತಿ. ಸ್ಥಿತಿ ಅಂತ ದೇವರಿಗೆ ರಹಸ್ಯವಾದ ಹೆಸರು. ಸ್ಥಾನೇಶ ಅಂದ್ರೆ ಪ್ರಾದೇಶ. ಜೀವನಿಗೆ ಯಾವಾಗಲೂ ಸ್ಥಿತಿಯನ್ನು ಕೊಡುತ್ತಾನೆ ಅಂದ್ರೆ ಜೀವನ ಹಿಡ್ಕೊಂಡಿರ್ತಾನ ಅದರಿಂದ ದೇವರಿಗೆ ಸ್ಥಿತಿ ಅಂತ ಹೆಸರು. ಇನ್ನ ಮೂಲೇಶ ಯಾವಾಗಲೂ ತನ್ನ ಪಾದದಲ್ಲೇ ವಾಯುದೇವರನ್ನ ಆ ವಾಯುದೇವರ ಪಾದದಲ್ಲಿ ಜೀವನ ಹಿಡಿದುಕೊಳ್ಳುತ್ತಿರುತ್ತಾನ ಅದರಿಂದ ಆತನಿಗೆ ಸ್ಥಿತಿ ಅಂತ ಹೆಸರು. ಅಗ್ನೇಶ ಯಾವಾಗಲೂ ಕೂಡ ಸುಷುಪ್ತಿ ಕಾಲದಲ್ಲಿ ಜೀವನನ್ನು ತನ್ನೊಳಗೆ ಇಟ್ಟುಕೊಂಡು ರಕ್ಷಣೆ ಮಾಡ್ತಾನೆ ಆತನಿಗೆ ಸ್ಥಿತಿ ಅಂತ ಹೆಸರು. ಹಾಗಾದರೆ ನಾವು ನಮ್ಮ ಸಕಲೇಂದ್ರಿಯಗಳಲ್ಲಿ ಭಗವಂತನ ರೂಪಗಳನ್ನು ತಿಳಿಯಬೇಕು. ಅಲ್ಲಿ ಆಯತನ ಅಂದರೆ ಯಾವುದು? ದೇವಾಲಯ ರಮಾದೇವಿಯೇ ಪ್ರತಿಮಾ. ಅಲ್ಲಲ್ಲಿರುವ ದೇವರ ಹೆಸರುಗಳು ತಿಳ್ಕೋಬೇಕು. ಆ ಹೆಸರೇಕೆ ಬಂದಿದೆ ಅಂತ ತಿಳ್ಕೊಂಡು ಆ ಹೆಸರುಗಳನ್ನು ಸದಾ ಯಾರು ಚಿಂತನೆ ಮಾಡುತ್ತಾ ಬರ್ತಾರೆ ಅವರಿಗೆ ಇಂದ್ರಿಯಗಳ ಹಿಡಿತ ಬರ್ತಾ ಬರುತ್ತೆ. ಪ್ರಾಣದ ಮೇಲೆ ಹಿಡಿತ ಬರ್ತಾ ಬರುತ್ತೆ. ಇಡೀ ಶರೀರ ಅವರ ಹಿಡಿತದಲ್ಲಿರುತ್ತೆ. ಇಷ್ಟು ಅದರ ಉಪಯೋಗ. ಈ ಒಳಗಿರತಕ್ಕಂತಹ ಬಿಂಬಮೂರ್ತಿಗೆ ಏನಂತ ಹೆಸರು? ಹರಕಿ ಅನಿಷ್ಠ. ಎಲ್ಲ ಸಂಸಾರ ರೂಪವಾಗಿರತಕ್ಕಂಥ ಮಹಾ ಅನಿಷ್ಠವನ್ನೇ ನಿವಾರಣೆ ಮಾಡುತ್ತಾನಾದ್ದರಿಂದ ಭಗವಂತನಿಗೆ ಹರಿ ಹೆಸರು. ಸ್ಥಿತಿ ಅಂತ ಹೆಸರು, ಹರಿ ಅಂತ ಹೆಸರು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಭಗವಂತ ಇಷ್ಟು ಮಾಡಿ ಏಳಿನಿಂದ ನನ್ನ ಹೃದಯದಲ್ಲಿ ನಿಂತ. ಎಲ್ಲಿಂದ ಬಂದ? ಶ್ವೇತ ದ್ವೀಪವನ್ನು ಬಿಟ್ಟು ಬಂದ ಹೇಳ್ತಾರೆ. ಒಳ್ಳೆ ಶ್ವೇತ ದ್ವೀಪ, ಅದರಲ್ಲಿ ಚಿದಾನಂದ ರಸಾತ್ಮಕವಾದಂಥ ಸುಧ ಅಮೃತವನ್ನು ಸುರಿಸುವಂತಹ ಅಶ್ವತ್ಥ, ಅಲ್ಲಿ ವಿಶೇಷವಾಗಿರತಕ್ಕಂಥ ಅಪರಾಜಿತ ಎಂಬ ಪುರ ಯಾವುದು? ಶ್ವೇತ ದ್ವೀಪ. ಅಲ್ಲಿ ಯಥೇಚ್ಛ ದೇವರು ಕಾಲು ಚಾಚಿದ್ರೆ ಎಷ್ಟು ಬೇಕು ಅಷ್ಟು ಉದ್ದ ಮಂಚ, ವಿಶೇಷ ದೇವರ ಮಂಚ ಆಗಿದೆ. ಇಲ್ಲಿ ಮಂಚ ಕಟ್ಟಕ್ಕಂತೆ ನನ್ನ ಕಾಲು ಸೆಟ್ ಮಾಡ್ಕೋಬೇಕಾಗಿಲ್ಲ, ಕಾಲಿಗೆ ತಕ್ಕಂತೆ ಮಂಚ ಒಳಗೆ ಹೋಗ್ತಾರೆ. ಎಲ್ಲಾದ್ರೂ ಜೊತೆ ಆದ್ರೆ ಹೋದಾಗ ರೂಮ್ ಅಂತ ಕೊಡ್ತಾರೆ, ರೂಮಲ್ಲಿ ಮಂಚ ಇರುತ್ತೆ. ಮಂಚದ ಮೇಲೆ ಮಲ್ಕೊಂಡ್ರೆ ತಲೆ ಒಳಗಿಟ್ಟರೆ ಕಾಲು ಹೊರಗೆ ಬರುತ್ತೆ, ಕಾಲು ಹೊರಗಿಟ್ಟರೆ ತಲೆ ಹೊರಗೆ ಹೋಗುತ್ತೆ. ಅದಕ್ಕಿಂತ ಕೆಳಗೆ ಮಾಡ್ಕೊಡ್ತಾರೆ, ಮಂಚ ಬೇಡ. ಆ ಥರ ದೇವರಿಗೆ ಪೂರ್ಣ ದೊಡ್ಡ ಮಂಚ. ಅಷ್ಟೇ ಅಲ್ಲ, ಇನ್ನು ಹೇಳ್ತಾ ಇದ್ದಾರೆ, ವಿವಿಧ ಭೋಗ ಭವನ ಸರೋವರ, ನಾನಾ ರೀತಿಯಾದ ಭೋಗದಿಂದ ಕೂಡಿದ ಸರೋವರ ಭವನ, ಯಾವಾಗಲೂ ಮನಸ್ಸಿನಿಂದ ಶಿರಸ್ಸಿನಿಂದ ವಾಕ್ಯದಿಂದ ಅರೆವಾಗಿ ಸೇವಾ ಮಾಡುವಂತಹ ದೇವತೆಗಳು ಇವೆಲ್ಲವನ್ನ ಬಿಟ್ಟು ಎಲ್ಲಿಗೆ ಬಂದ? ಭರತ ಖಂಡಕ್ಕೆ ಬಂದ. ಇಲ್ಲಿ ನವದ್ವಾರದಂತ ಮಲವನ್ನ ಸ್ರವಿಸುವಂಥ ನಮ್ಮ ದೇಹ ಅಶ್ವತ್ಥ, ಇದರಲ್ಲಿ ಭೂತ ಭಗವಂತ ಹೇಗಿದ್ದಾನೆ? ಈ ಪುರ ಯಾವಾಗಲೂ ಬೇಕಾದ್ರೂ ಬಿಡಬಹುದು, ಅಂಥ ಪುರದಲ್ಲಿ ಹೋದ ಒಳ್ಳೆ ಪುರ ಇತ್ತು, ಅದು ಬಿಟ್ಟ ಇಲ್ಲಿ ಬಂದ. ಇನ್ನ ಈ ಹೃದಯ ಪುರದಲ್ಲಿ, ಈ ಹೃದಯದಲ್ಲಿ ಪರ್ಯಂಕ ಎಷ್ಟಿದೆ? ಚಿಕ್ಕದು. ಅದಕ್ಕೆ ತಕ್ಕಂಥ ಶೈಲಿ ಅದು ತಗೋಬೇಕಾಗಿ ಬಂತು. ಆದರೆ ತಕ್ಕಂಥ ಹಾಸಿಗೆ ಇಲ್ಲ, ಹಾಸಿಗೆ ತಕ್ಕಂಥ ರೂಪವನ್ನು ತಗೊಂಡು ಇನ್ನ ಕಥಂಚಿದ ಉಪಾಸನ ಲವಣಾದಿ ಅಲ್ಪ ಪಟು ಲವಣಾದಿ ರಸಬೋಧಂ. ನಾವು ಕೊಡುವಂಥ ಸ್ವಲ್ಪ ನೈವೇದ್ಯ, ಉಪ್ಪು ಜಾಸ್ತಿ ಖಾರ ಜಾಸ್ತಿ ಏನೋನೋ ಹಾಕಿರ್ತೀವಿ, ಅದನ್ನು ತಿನ್ನಬೇಕು. ಅಷ್ಟೇ ಅಲ್ಲ, ಇಲ್ಲಿ ಹೇಳ್ತಾ ಇದ್ದ ಕಥಂಚಿದ ಉಪಾಸನ ಯಾವುದೇ ಒಂದು ರೀತಿಯಲ್ಲಿ ಮಾಡ್ತಾ ಇರ್ತೀವಿ. ಒಂದು ದಿವಸ ಭಕ್ತಿ ಒಬ್ಬರೇ ಅಲ್ಲ, ದೇವರು ಸಾಕಪ್ಪ ಅನ್ನೋ ಭಕ್ತಿ ಬರ್ತಾ ಇರುತ್ತೆ. ಇನ್ನೊಂದು ದಿವಸ ದೇವರು ನೋಡಿ ಕೂಡ ಏನು ಬರ್ತಾ ಇಲ್ಲ, ಮುಗಿಸಿದ್ರೆ ಸಾಕು ಅಂತ ಹೋಗ್ತಾ ಇರ್ತೀವಿ. ಇವೆಲ್ಲವನ್ನು ಕೂಡ ಇನ್ನು ಹೇಳ್ತಾರೆ, ಪ್ರತಿ ಶ್ಲೋಕ ಅಬದ್ಧ ಸ್ತವನ. ಒಂದೊಂದು ಶ್ಲೋಕ ಎಲ್ಲ ಮಾಡಕ್ಕೆ ಮನಸ್ಸೆಲ್ಲೋ ಇಟ್ಟು ಏನೋ ಒಣ ಹೇಳ್ತಾ ಇರ್ತೀವಿ. ದೇವತೆಗಳ ಆತನೇ ನೋಡಿ ಸ್ತೋತ್ರ ಮಾಡ್ತಾರೆ. ಅಂತಹ ಸ್ತೋತ್ರ ಇಟ್ಟು ನಮ್ಮಂತೆ ಈ ಹೃದಯದಲ್ಲಿ ಯಾಕಿದ್ದಾನೆ? ಅನುಕಂಪೈವ ದಯೆಯಿಂದ ಕೂತುಕೊಂಡು ಸ್ವೀಕಾರ ಮಾಡ್ತಾ ಇದ್ದಾನೆ. ಅಂಥ ಭಗವಂತನ ಪರಿಚಯ ಆಗಲಿ ಅಂತ ವಿಷ್ಣು ತೀರ್ಥರು ಭೋಜನ ಪ್ರಕರಣ ಅಂದರೆ ಎಂಟನೆಯ ಪ್ರಕರಣವನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ನಂತರ ಬರತಕ್ಕಂತಹ ಪ್ರಕರಣ ಇಂದ್ರಿಯ ವ್ಯಾಪಾರ ಪ್ರಕರಣ. ಇದು ಬಹಳ ಪ್ರಧಾನವಾದ ಪ್ರಕರಣ. ಇದನ್ನು ಚೆನ್ನಾಗಿ ಚಿಂತನೆ ಮಾಡುತ್ತಾ ಬಂದರೆ ಜೀವನದ ಸಾಧನೆ ಅದ್ಭುತವಾಗಿ ಬರ್ತಾ ಬರುತ್ತೆ. ಚುಟುಕಾಗಿ ಹೇಳಬೇಕಾದ್ರೆ ನಮ್ಮ ಇಂದ್ರಿಯಗಳು ಎಷ್ಟಿವೆ? ಹೌದಲ್ವ? ಪರವಾಗಿಲ್ಲ, ಇಲ್ಲಿ ಬಂದಕ್ಕೆ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಚೂರು ಚೂರು ತಿಳುವಳಿಕೆ. ಮೊದಲೇ ಇರ್ತೇನಲ್ವ, ಸರಿಯಾದ ಹಾಗೆ ಇರ್ತೀವಿ. ಹೌದಾ? ಅನುಷ್ಠಾನಕ್ಕೆ ಅದು ಎಡಕ್ತಾ ಇದೆ ಕಾರಣ. ಅದನ್ನೇ ಹೇಳ್ತಾ ಇದ್ದಾರೆ, ಈ 11 ಇಂದ್ರಿಯಗಳು ಅಲ್ಲಿ ಭಗವಂತ ಮಾಡಿಸುವ ವ್ಯಾಪಾರ. ಇಂದ್ರಿಯಗಳಿಂದ ಆಗುವ ವ್ಯಾಪಾರ ಏನಿದೆ, ಆ ಇಂದ್ರಿಯಗಳ ವ್ಯಾಪಾರವನ್ನು ತಿಳಿದು ದೇವರಿಗೆ ಸಮರ್ಪಣೆ ಮಾಡಬೇಕು. ಇದೇ ಜೀವನದ ಸಾಧನೆಯ ಉದ್ದೇಶ. ಸಾಧನೆಯ ಪ್ರಧಾನ ಉದ್ದೇಶ ದೇವರನ್ನು ನೆನೆಯೋದು. ಹಗಲು ರಾತ್ರಿ ಇಂತಷ್ಟು ಕಾಲ ಬೆಳಗ್ಗಿನಿಂದ ರಾತ್ರಿ ಪರ್ಯಂತ ಪ್ರತಿಯೊಂದು ಕ್ಷಣ ಆಧಾರಪೂರ್ವಕವಾಗಿ ದೇವರ ಪಾದದಲ್ಲಿ ಮನಸ್ಸಿರಬೇಕು. ಇದೇ ಸಾಧನ. ದೇವರ ಪಾದದಲ್ಲಿ ಆಧಾರಪೂರ್ವಕವಾಗಿರಬೇಕು ಅಂದರೆ ಬರೇ ದೇವರು ದೇವರು ಅಂತಿದ್ರೆ ಸಾಧನ. ಇನ್ನೇನಿರಬೇಕು? ದೇವರ ಗುಣಗಳ ಚಿಂತನೆ ಮಾಡುತ್ತಾ ಬರಬೇಕು. ನೀನಿಂತವ ನೀನಿಂತವ ಆ ಚಿಂತನೆಯಲ್ಲೇ ಹಗಲು ರಾತ್ರಿ ಕಳೆಯಬೇಕು. ಆ ಚಿಂತನೆ ಮಾಡಿದ್ರೆ ಏನಾಗುತ್ತೆ? ನಮ್ಮಲ್ಲಿ ಒಳ್ಳೆ ಒಳ್ಳೆ ಗುಣಗಳು ಕೂಡುತ್ತಾ ಬರುತ್ತೆ. ಅದಕ್ಕಾಗಿ ದೇವರ ಗುಣಚಿಂತನೆ. ಆ ಗುಣಚಿಂತನೆ ಕೂಡ ಹೇಗೆ ಮಾಡಬೇಕು ಅಂದರೆ ಬರೆಯ ಹಾಗೆ ಹೀಗೆ ಅಂತಲ್ಲದೆ 11 ಇಂದ್ರಿಯಗಳಿಂದ ದೇವ ವಿಷಯ ಇಂದ್ರಿಯಗಳಲ್ಲಿ ಪ್ರವಿತವನೆನಿಸಿ ರಾಜಿಸುವ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಯು ಮಹಾಪೂಜ್ಯ ಸ್ವರೂಪ. ಅಂದರೆ ಭಗವಂತನನ್ನು ಸದಾ ಚಿಂತನೆ ಮಾಡಬೇಕು, ಅವನ ಗುಣಗಳ ಚಿಂತನೆ ಬರಬೇಕು, ಬೇಸರ ಇರಬಾರದು ಅಂತಾದರೆ ಅದಕ್ಕೆ ರಾಜಮಾರ್ಗ ಯಾವುದು ಅಂದರೆ ಪದಾರ್ಥಗಳು ಬೇಕು, ಇಂದ್ರಿಯಗಳು ಬೇಕು. ಇಂದ್ರಿಯಗಳಿಂದ ಬೆಳಗ್ಗಿನಿಂದ ರಾತ್ರಿವರೆಗೂ ವ್ಯಾಪಾರ ಆಗುತ್ತೆ. ಅದಕ್ಕೆ ತಕ್ಕಂಥ ಪದಾರ್ಥಗಳು ಬೇಕು, ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಗಳು ಬೇಕು. ಆ ಪದಾರ್ಥಗಳಲ್ಲೂ ದೇವರ ದೇವತೆಗಳ ರೂಪಗಳಿವೆ, ಇಂದ್ರಿಯಗಳಲ್ಲೂ ದೇವರ ದೇವತೆಗಳ ರೂಪಗಳಿವೆ, ಆ ಇಂದ್ರಿಯಗಳಿಂದ ಆಗುವ ಕಾರ್ಯದಲ್ಲೂ ದೇವರ ದೇವತೆಗಳ ರೂಪಗಳು ಪ್ರಕಟ ಆಗ್ತಾ ಇವೆ, ಪದಾರ್ಥಗಳಲ್ಲೂ ಪ್ರಕಟ ಆಗ್ತಾ ಇವೆ. ಪದಾರ್ಥಗಳು ಪ್ರಕಟ ಆಗುವುದು ತಗೊಳ್ಳ ಯಾವುದೋ ಒಂದು ನಿಮ್ಗೆ ಇಷ್ಟವಾದ ಯಾವುದು ಸ್ವೀಟು ಹೌದಾ? ಸರಿ, ಮೈಸೂರು ಪಾಕೆಟ್ ಕೊಡ, ನಮ್ಗೆ ಇಷ್ಟ ಇಲ್ಲ ಅದೇ ತಗೊಳ್ಳ. ಹೇಳಿ ಇಷ್ಟವಾದ ಬಿಡಿ ಅಂದ್ರೆ ಇಷ್ಟವಾದ ಕೊಟ್ಟು ಹೇಗೆ ಮೋಹ ಇರಲ್ಲ ಇಷ್ಟವಾಗಬೇಕಾದ. ಸರಿ, ಈಗ ಆ ಪದಾರ್ಥ ಮೈಸೂರು ಪಾಕೆಟ್ ತಗೊಳ್ಳಿ, ಅದರಲ್ಲಿ ಆ ಆಕಾರದಲ್ಲಿ ದೇವರು ಇರ್ತಾರ ಬೀಸಿ ಬಿತ್ತುಕೊಳ್ಳಿ. ಈಗ ಕೈಯಿಂದ ವ್ಯಾಪಾರ ನಡೆಯುತ್ತೆ, ಊಟ ಮಾಡೋ ಕಾಲಕ್ಕೆ ಅದನ್ನು ಮುರಿದು ಮುರಿದೇ ತಿನ್ನಬೇಕಲ್ಲ. ಮುರಿದ ಕೂಡಲೇ ಇಡೀ ಆಕಾರದಲ್ಲಿರುವ ದೇವರ ಪದಾರ್ಥ ಮುರಿಯಿತು, ಆ ಆಕಾರದಲ್ಲಿರುವ ದೇವರು ಮುರಿತಾರ ಹೇಗಿರುತ್ತೆ ಅಂದ್ರೆ ಆ ರೂಪ ಬದಲಾವಣೆ ಆಯಿತು. ಏನು ಎರಡು ಅರ್ಧ ರೂಪಗಳಂತೆ ಭಗವಂತ ರೂಪಗಳು ತಯಾರ, ಅದನ್ನ ಬಾಯಲ್ಲಿ ಹಾಕೊಂಡಾಗ ಅಗದಾಗ ಚಿಕ್ಕ 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 ತುಂಡುಗಳಾಯ್ತಲ್ಲ, ಆಯಾ ಆಕಾರದಲ್ಲಿ ಭಗವಂತ ಬರ್ತಾ 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 ಇದು ದೇವರ ರೂಪಗಳ ಪ್ರಕಟ. ಹಾಗೆ ಇಂದ್ರಿಯಗಳಲ್ಲೂ ಅಷ್ಟೇ, ಹಾಗೆ ಆಯಾ ರೂಪಗಳು ಪ್ರಕಟ ಆಗ್ತಾ ಬರ್ತವೆ. ಒಟ್ಟಾರೆ 11 ಇಂದ್ರಿಯಗಳಿಂದ ಬೆಳಗ್ಗಿನಿಂದ ರಾತ್ರಿ ಪರ್ಯಂತ ಆದ ಸಕಲ ಕರ್ಮಗಳಲ್ಲಿ ಎಷ್ಟು ರೂಪಗಳು ಪ್ರಕಟ ಆಗುತ್ತೋ ಪ್ರಕಟ ಆಗ್ತಾ ಇವೆ ಅಂತ ತಿಳಿದು ಆ ಎಲ್ಲಾ ರೂಪಗಳನ್ನ ಮೂರು ಸೆಟ್ ಇಲ್ಲಿ ಇಂದ್ರಿಯಗಳಲ್ಲಿ ಮೊದಲೇ ಇರುವ ದೇವರ ದೇವತೆಗಳ ರೂಪಗಳು, ಪದಾರ್ಥಗಳಲ್ಲಿ ಮೊದಲೇ ಇರುವ ದೇವರ ದೇವತೆಗಳ ರೂಪಗಳು, ಇಂದ್ರಿಯಗಳ ವ್ಯಾಪಾರದಲ್ಲಿ ಪ್ರಕಟ ಆಗುವ ದೇವರ ದೇವತೆಗಳ ರೂಪಗಳು, ಪದಾರ್ಥಗಳಲ್ಲಿ ಪ್ರಕಟ ಆಗುವ ದೇವರ ದೇವತೆಗಳ ರೂಪಗಳು. ಇಷ್ಟು ಹೊರಬಂತು. ಇದೆಲ್ಲವನ್ನೂ ಕೂಡ ಬಿಂಬಮೂರ್ತಿಗೆ ಅರ್ಪಣೆ ಮಾಡುವುದೇ ಇಂದ್ರಿಯ ವ್ಯಾಪಾರ ಸಮರ್ಪಣ. ಇಲ್ಲಿ ಯಜ್ಞ ಇದು ದೊಡ್ಡ ಯಜ್ಞ. ಈ ಯಜ್ಞದಲ್ಲಿ ಏನನ್ನು ಸಮರ್ಪಣೆ ಮಾಡಬೇಕು, ಯಾರಿಗೆ ಸಮರ್ಪಣೆ ಮಾಡಬೇಕು ಅಂದರೆ ದೇವರೇ ಅಗ್ನಿ, ಬಿಂಬಮೂರ್ತಿಯೇ ಅಗ್ನಿ. ಆ ಇಂದ್ರಿಯಗಳಿಂದ ಪ್ರಕಟ ಆದ ಇಂದ್ರಿಯಗಳಲ್ಲಿ ಮೊದಲೇ ಇದ್ದ ಇಂದ್ರಿಯಗಳಿಂದ ಪ್ರಕಟ ಆದ ಪದಾರ್ಥಗಳಲ್ಲಿ ಮೊದಲೇ ಇದ್ದ ಪದಾರ್ಥಗಳಿಂದ ಪ್ರಕಟ ಆದ ಭಗವತ್ ರೂಪಗಳೆಲ್ಲ ತುಪ್ಪ. ಆ ಭಗವತ್ ರೂಪಗಳನ್ನೆಲ್ಲ ಬಿಂಬಮೂರ್ತಿಗೆ ಐಕ್ಯ ಚಿಂತನೆ ಮಾಡುವುದೇ ಹೋಮ. ಇದಕ್ಕಿಂತ ದೇವರಿಗೆ ಇಷ್ಟವಾದ ಪೂಜೆ ಆಗಲಿ ಯಜ್ಞ ಆಗಲಿ ಇಲ್ಲ. ಐಕ್ಯ ಚಿಂತನ ಪರಮಾರ್ಥ, ಇದನ್ನು ತಿಳಿಸಿಕೊಳ್ಳಬೇಕು. ಹಾಗಾದರೆ ಇದನ್ನು ಯಾರಾದರೂ ಮಾಡಿದ್ರ ಹಿಂದೆ ಅಂದ್ರೆ ಪ್ರಿಯವರ್ತನಾದರು ಚರಿತ್ರೆ ಎಲ್ಲರೂ ಮಾಡಿದ್ರೆ ಇದನ್ನೇ ಮಾಡಿದ್ರು. ವಾಯುದೇವರು ಬ್ರಹ್ಮದೇವರು ಮೊದಲುಕೊಂಡು ಎಲ್ಲರೂ ಇದನ್ನೇ ಮಾಡುವರು ಸಿದ್ಧರೆಲ್ಲ. ಅದರಲ್ಲಿ ಸ್ಪಷ್ಟ ಹೊರಬಂದಂತಲ್ಲಿ ನಮಗೆ ಪ್ರಿಯವರ್ತನಾದ ಚರಿತ್ರೆ ಚೆನ್ನಾಗಿ ಬರುತ್ತೆ. ಹೇಳ್ತಾರೆ, ವಾಸುದೇವೇ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾ ಕಲಾ. ಆ ಪ್ರಿಯವರ್ತ ರಾಜ ಕಾರಕಗಳು ಅಂದ್ರೆ ಇಂದ್ರಿಯಗಳು, ಕಾರಕ ಕ್ರಿಯಾ ಕಲಾ ಕಾರಕಗಳಿಂದ ಆಗುವ ಕ್ರಿಯೆಗಳ ಗುಂಪು, ಅದನ್ನೆಲ್ಲ ವಾಸುದೇವೇ ಭಗವತಿ ಸಮಾವೇಶಿತ. ಇಂದ್ರಿಯಗಳಿಂದ ಆಗುವ ಎಲ್ಲಾ ಕಾರ್ಯದಲ್ಲಿ ಹುಟ್ಟಿ ಬರುವ ಭಗವದ್ ರೂಪಗಳನ್ನ ಬಿಂಬನಲ್ಲಿ ಐಕ್ಯ ಚಿಂತನೆ ಮಾಡಿ ದೀಕ್ಷಾ ಆ ವ್ರತ ದೇವರಿಗೆ ಇಷ್ಟವಾದ, ನಾವು ದೇವರಿಗೆ ಇಷ್ಟವಾದ ವ್ರತ ನಾವು ಮಾಡಲ್ಲ, ನಮಗಿಷ್ಟವಾದ ವ್ರತ ಸೆಲೆಕ್ಟ್ ಮಾಡ್ತಾ ಇರ್ತೀವಿ. ಇದು ಮಾಡಲ್ಲ ಅದು ಮಾಡಲ್ಲ, ನಾನು ಭಕ್ತಿ ಮಾಡಿದ್ರೆ ದೇವರಿಗೆ ಇಷ್ಟವಾ, ಈ ಚಿಂತನೆ ಮಾಡಿದ್ರೆ ದೇವರಿಗೆ ಇಷ್ಟವಾ ಅಂತ ಆಲೋಚನೆ ಮಾಡ್ತೀವಿ, ಮಾಡಲ್ಲ. ನನಗಿಷ್ಟವಾದ ನಾನು ಮಾಡ್ತೀನಪ್ಪ, ಆದ್ದರಿಂದ ನೀನು ತೃಪ್ತ ಆಗು ಹೋಗ್ತಾನೆ. ಅವನಿಗೆ ನಾನು ಏನು ಮಾಡಿದರೆ ಭಗವಂತನಿಗೆ ಪ್ರೀತಿಯಾಗುತ್ತೆ ಜಾಸ್ತಿ, ಅದು ತಡಕೊಂಡು ಮಾಡಿದಂತೆ ಅನುಗ್ರಹ ಮಾಡುತ್ತಾನೆ, ಇಲ್ಲ ನಿಧಾನ ನಡೀತಾ. ಅದ ಕಾರಣ ಇದು ಪ್ರಧಾನವಾದ ಚಿಂತನೆ. ಏನು ನಮ್ಮಲ್ಲೂ ಎಲ್ಲ ಕಡೆ ಭಗವಂತನ ರೂಪವನ್ನು ನೋಡತಾ ಬರೋದು, ಜಡ ಚೇತನಗಳಲ್ಲಿ ಆಯಾ ಆಕಾರದಲ್ಲಿ ವ್ಯಾಪಿಸಿದ ಭಗವದ್ ರೂಪವನ್ನು ಚಿಂತನೆ ಮಾಡೋದು. ಇದನ್ನು ಬೆಳಗಿನ ರಾತ್ರಿ ಪ್ರಯತ್ನ ಮಾಡಲೇಬೇಕು, ಕ್ಷಣ ಕ್ಷಣಕ್ಕೂ ಮಾಡಲೇಬೇಕು. ಅದರ ಜೊತೆಗೆ ನಮ್ಮಲ್ಲಿ ಸಕಲೇಂದ್ರಿಯಗಳ ವ್ಯಾಪಾರದಲ್ಲಿ ಹುಟ್ಟಿದ ಭಗವದ್ ರೂಪಗಳನ್ನು ದೇವರಿಗೆ ಅರ್ಪಣೆ ಮಾಡುತ್ತಾ ಕಾಣಿಸಿದ ಪ್ರತಿಯೊಬ್ಬರಲ್ಲಿ ಅವರ ಇಂದ್ರಿಯ ವ್ಯಾಪಾರದಲ್ಲಿ ಹುಟ್ಟಿದ ಭಗವದ್ ರೂಪಗಳನ್ನು ನಾವೆಲ್ಲ ದೇವತೆಗಳ ಅರ್ಪಣೆ ಮಾಡುತ್ತಾ ಇದ್ದಾರೆ ಅಂತ ತಿಳಿಯೋದು. ಆಯಾ ವ್ಯಕ್ತಿಗಳಲ್ಲಿ ದೇವತೆಗಳೇ ಆಯಾ ಇಂದ್ರಿಯ ವ್ಯಾಪಾರದಲ್ಲಿ ಹುಟ್ಟಿದ ಎಲ್ಲಾ ಭಗವದ್ ರೂಪಗಳನ್ನು ಭಗವಂತನಿಗೆ ಬಿಂಬ ಮುಟ್ಟಿಗೆ ದೇವತೆಗಳೇ ಅರ್ಪಣೆ ಮಾಡುತ್ತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡಿ ಕೃಷ್ಣಾರ್ಪಣೆ ಬಿಟ್ಟರೆ ದೊಡ್ಡ ಯಜ್ಞ ಮಾಡಿದ ಫಲ ಇದು. ಬದುಕಿದ್ದಕ್ಕೆ ಈ ಚಿಂತನೆಯನ್ನು ಮಾಡಿದರೆ ಭಗವಂತ ಬೇಗ ಅನುಗ್ರಹ ಮಾಡುತ್ತಾನೆ. ಇದು ಅಪರೋಕ್ಷ ಜ್ಞಾನಕ್ಕೆ ಪ್ರಧಾನವಾದ ಹಾದಿ. ಇನ್ನು ಮಿಕ್ಕದ್ದೆಲ್ಲ ತೊಳೆಯೋದು ಬಳಿಯೋದು ಆ ಭಕ್ತಿಯಾದು ಇದು ಎಲ್ಲ ಇದು ಬರಲಿಕ್ಕೆ ಕಾರಣ ಆಗಬೇಕು. ಇದೇ ಬರಲಿಲ್ಲ ಅವೆಲ್ಲ ಕೂಡ ಶ್ರಮಯೇ ವಹಿ ಕೇವಲ ಒಣ ಕಾರಣ. ಹಾಗಾದರೆ ಮತ್ತು ಪ್ರಶ್ನೆ, ಆಯಾ ಇಂದ್ರಿಯಗಳಲ್ಲಿ ಭಗವದ್ ರೂಪಗಳು ಏನೇನಿರುತ್ತೆ, ಆಯಾ ಇಂದ್ರಿಯಗಳಿಂದ ಕರ್ಮ ನಡೆಯುವಾಗ ಯಾವ ಯಾವ ಭಗವದ್ ರೂಪಗಳು ಹೇಗೆ ಬರ್ತಾ ಇರುತ್ತೆ ಅದನ್ನು ಗೊತ್ತಾದರೆ ನಾವು ಚಿಂತನೆ ಮಾಡಬೇಕಪ್ಪ. ಗೊತ್ತೇ ಇಲ್ಲ ಹೇಗೆ ಮಾಡೋಣ ತಿಳಿಸಿಕೊಡ್ತೇವೆ ಎಂದರೆ ಇಂದ್ರಿಯ ವ್ಯಾಪಾರ ಪ್ರಕರಣ. ಅಲ್ಲಿ 10 ಇಂದ್ರಿಯಗಳು ಒಂದು ಮನಸ್ಸು, 11 ಇಂದ್ರಿಯಗಳು, 11 ಇಂದ್ರಿಯಗಳ ವ್ಯಾಪಾರವನ್ನು ವಿಸ್ತಾರವಾಗಿ ತಿಳಿಸಿಕೊಡ್ತಾ ಬರ್ತಾರೆ. ಮೊದಲನೇ ಇಂದ್ರಿಯ ತಗೊಂಡು ಮನಸ್ಸನ್ನು ತಗೊಳ್ತಾ ಇದ್ದಾರೆ. ಮನಸ್ಸನ್ನು ತಗೊಂಡು ಮನಸ್ಸಿನ ವ್ಯಾಪಾರ, ಮನಸ್ಸಿನಲ್ಲಿ ಭಗವಂತ ನಿಂತು ಮಾಡಿ ಮಾಡಿಸುವ ವ್ಯಾಪಾರವನ್ನು ಪೂರ್ಣವಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಾನು ಈ ಅವಸ್ಥಾತ್ರಯ ನಿರ್ಮಾಣ ಪ್ರಕರಣ ಅಂತ ನ್ಯಾಯಿತು, ಅದಾಗುವಾಗ ಇಂದ್ರಿಯ ವ್ಯಾಪಾರ ಪ್ರಕರಣಕ್ಕೆ ಚೂರು ಹೇಳಿದ್ದೆ ನೆನಪಿದೆಯಾ? ಅದನ್ನ ಇವತ್ತು ಮತ್ತು ಮನೆಗೆ ಹೋಗಿ ಮೆಲಕು ಹಾಕಿ ಹೇಗೆ ಎಲ್ಲೆಲ್ಲಿ ಏನೇನು ಅಂತ ನೋಡಿಕೊಂಡು ಬನ್ನಿ. ಒಂದ್ಸಲ ಮತ್ತು ತಲೆಯಲ್ಲಿ ರಿವೈಸ್ ಮಾಡಿ ಉಳಿದ್ದೀಯಾ? ಇಲ್ಲ ಹೋಗ್ಬಿಟ್ಟಿದೆ. ಇಂದ್ರಿಯ ವ್ಯಾಪಾರ ಪ್ರಕರಣ ಯಾವ್ಯಾವ ಇಂದ್ರಿಯಗಳು ಯಾವ್ಯಾವ ಶರೀರದಲ್ಲಿ ಏನೇನಿರುತ್ತೆ ನೋಡಿದ್ರ? ನೋಡಿದ್ದ ಅದನ್ನ ಮನಸ್ಸು ಎಲ್ಲೆಲ್ಲಿದೆ? ಮನಸ್ಸು ಸ್ವರೂಪ ದೇಹದಲ್ಲಿ ಮನಸ್ಸಿದೆ, ಲಿಂಗದೇಹದಲ್ಲೂ ಮನಸ್ಸಿದೆ, ಅನಿರುದ್ಧ ನಾಲ್ಕು ಕಡೆ ಮನಸ್ಸಿದೆ. ಆ ಸ್ವರೂಪ ದೇಹದೊಳಗೆ ಬಿಂಬಮೂರ್ತಿ ಇದ್ದಾನಲ್ಲ, ಬಿಂಬಮೂರ್ತಿಗೂ ಮನಸ್ಸಿದೆಯಾ? ಆ ಮನಸ್ಸು ನನ್ನಂತ ಮನಸ್ಸ ಜಡ ಮನಸ್ಸ ಅಲ್ಲ, ಚಿನ್ ಮನಸ್ಸು. ಅಂದರೆ ಭಗವಂತನೇ ಭಗವಂತನ ಮನಸ್ಸು ರೂಪ. ಯಾವ ರೂಪ ದೇವರ ಮನಸ್ಸು? ಅನಿರುದ್ಧ. ಅನಿರುದ್ಧ ನಾಮಕ ಭಗವತ್ ರೂಪವೇ ಮನಸ್ಸಿನ ಸ್ಥಾನದಲ್ಲಿದೆ. ಅದು ಬಿಂಬನೊಳಗಿರತಕ್ಕಂಥ ಅನಿರುದ್ಧ ರೂಪ, ಮನಸ್ಸಿನ ಆಕಾರದಲ್ಲಿ ಮನಸ್ಸಿನ ಸ್ಥಾನದಲ್ಲಿ. ಇನ್ನು ಈ ಒಂದು ರೂಪದಲ್ಲೇ ಅನೇಕ ಭಗವದ್ ರೂಪಗಳು ತುಂಬಿವೆ. ಎಷ್ಟು? 24 ಕೇಶವಾದಿ ರೂಪಗಳು ಆ ಅನಿರುದ್ಧ ರೂಪದಲ್ಲೇ ತುಂಬಿವೆ. 24 ರೂಪಗಳಿಂದ ತಯಾರಾದ ಅನಿರುದ್ಧ ರೂಪ ಬಿಂಬ ಮನಸ್ಸಿನಲ್ಲಿದೆ. ಹಾಗೆ ನಮ್ಮ ಸ್ವರೂಪ ದೇಹದ ಮನಸ್ಸಿನಲ್ಲಿ ಅನಿರುದ್ಧ ರೂಪ, ಆ ಅನಿರುದ್ಧ ರೂಪದೊಳಗೆ 24 ರೂಪಗಳು, ವಾಯುದೇವರ ರೂಪ. ಇಲ್ಲಿ ನೋಡಿ, ನಮ್ಮ ಸಕಲೇಂದ್ರಿಯಗಳಲ್ಲಿ ಎಲ್ಲಾ ದೇವತೆಗಳು ಇರ್ತಿದ್ದಾರೆ, ಎಲ್ಲಾ ಇಂದ್ರಿಯಗಳಲ್ಲಿ ಎಲ್ಲಾ ದೇವತೆಗಳು ಇದ್ದಾರೆ. ಹಾಗಾದರೆ ನಮ್ಮ ಸ್ವರೂಪ ದೇಹದ ಎಲ್ಲಾ ಇಂದ್ರಿಯಗಳಲ್ಲಿ ಎಲ್ಲಾ ದೇವತೆಗಳು ಇರುತ್ತೆ, ಆದರೆ ಯಾವ ದೇವತೆಗಳಿಗೂ ಪ್ರವೇಶವಿಲ್ಲ ಸ್ವರೂಪ ದೇಹದಲ್ಲಿ, ವಾಯುದೇವರಿಗೆ ಮಾತ್ರ. ವಾಯುದೇವರು ಹೇಗಿರ್ತಾರೆ, ಎಲ್ಲಾ ಇಂದ್ರಿಯಗಳಲ್ಲೂ ಎಲ್ಲಾ ಇಂದ್ರಿಯ ದೇವತೆಗಳ ಹೆಸರಿಂದ ಆಕಾರದಿಂದ ಇರ್ತಾರೆ. ಪುಷ್ಕರ ಮೊದಲುಕೊಂಡು ಪ್ರಾಣದೇವರ ಪರ್ಯಂತ ಏನೇನು ರೂಪಗಳಿವೆ, 24 ರೂಪಗಳು, ಆ 24 ರೂಪದಿಂದ ವಾಯುದೇವರು ಇರ್ತಾರೆ ನಮ್ಮ ಸ್ವರೂಪ ದೇಹದಲ್ಲಿ. ಹೇಗೇನಿರ್ತಾರೆ, ನಮ್ಮ ಎಲ್ಲಾ ಇಂದ್ರಿಯಗಳಲ್ಲೂ 24 ರೂಪಗಳಿಂದ ವಾಯುದೇವರು ನಿಂತಿರ್ತಾರೆ. ಹೌದಾ? ಅಂತ ವಾಯುದೇವರ ರೂಪಗಳಲ್ಲಿ ದೇವರು ಬೇಕಲ್ಲ, ಎಷ್ಟು ರೂಪದಿಂದ ಇರ್ತಾರೆ, 24 ರೂಪದಿಂದ ಇರ್ತಾರೆ. ಇದು ಸ್ವರೂಪ ದೇಹದ ಮನಸ್ಸಿನ ಚಿತ್ರಣ. ಇನ್ನ ಲಿಂಗ ದೇಹದ ಮನಸ್ಸು ಸ್ವರೂಪದಿಂದಲೇನೆ ಇರ್ತಾರೆ, ಪ್ರಕಾಶದಿಂದ ಇರ್ತಾರೆ ಅಂತಿಲ್ಲ. ನಿಮಗೆ ತಲೆಯಲ್ಲಿ ಕೂಡಿದೆ, ವಾಯುದೇವರು ಜೀವನ ಸ್ವರೂಪ, ವಾಯುದೇವರ ಸ್ವರೂಪ ಎರಡು ಪರಮಾಣುವೆ, ಒಬ್ಬರೊಬ್ಬರು ತೋರಲಿಕ್ಕಿಲ್ಲ, ಅದಕ್ಕೆ ಪ್ರಕಾಶ ರೂಪದಿಂದ ತೋರಿರ್ತಾರೆ ಅಂತ ಹೇಳಿ ತಿಳಿದ್ಬಿಡಿ. ವಾಯುದೇವರು ಸ್ಪಷ್ಟವಾಗಿ ಭಗವಂತನ ಅಗಡನ ಘಟನಾ ಸಾಮರ್ಥ್ಯದಿಂದ ಇಡೀ ಶರೀರದಲ್ಲಿ ವ್ಯಾಪಿಸಿರ್ತಾರೆ ಅಂತ ನಂಗೆ ಗೊತ್ತಾಯ್ತು. ಪ್ರಶ್ನೆ ಮಾಡೋ ಕಾಲಕ್ಕೆ ನಿಮ್ಗೆ ಬೇಸೆ ಏನಂತ ಗೊತ್ತಾಯ್ತು, ಅದು ಬೇರೆ ಇನ್ನೊಬ್ಬರು ಕೊಟ್ಟ ವ್ಯಾಖ್ಯಾನ. ವಾಯುದೇವರು ಹೌದು ಗೊತ್ತು, ನೀವು ಬಾಯಿ ತಮ್ಮ ಶಬ್ದ ಹೊರಟು ಕೂಡಲೇ ನಿಮ್ಗೆ ಬೇಸೆ ಅಲ್ಲಿ ವಾಯುದೇವರು ಪ್ರಕಾಶ ರೂಪದಿಂದಲ್ಲ, ಸ್ವಯಂ ತಾವೇ ಅನೇಕ ರೂಪಗಳಿಂದ ನಿಂತಿರ್ತಾರೆ. ನಿಮ್ಗೆ ಸಿಕ್ಕಿದ ಒಂದೇ ಒಂದೇ ಕಡೆ ಎಲ್ಲಿ ಸಂಕಷ್ಟ ಒಳಗೆ ವ್ಯಾಖ್ಯಾನದಲ್ಲಿ ಮಾತ್ರ ಸಿಗೋದು ಗೊತ್ತು, ಎಲ್ಲಿ ಬಂದಿದೆ ಏನ್ಬೋದಿಲ್ಲ.
ಬ್ರಹ್ಮ ಸರಸ್ವತಿ ಭಾರತ
ಅಲ್ಲಿರುವ ದೇವತೆಗಳಿಗೆಲ್ಲ ಪ್ರೇರಣೆ. ಅಲ್ಲಿಂದ ದೇವರ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ಮತ್ತು ಮಿಕ್ಕ ತತ್ವಾಭಿಮಾನಿಗಳ ರೂಪಗಳು ಇನ್ನೊಂದು ಸೆಟ್ ಎತ್ತು ತುಂಬಿಗಳಂತೆ ಸ್ಥೂಲ ಶರೀರದಲ್ಲಿರುವ ಮನಸ್ಸಿನಲ್ಲಿರುವ ತಮ್ಮ ತಮ್ಮ ರೂಪಗಳಿಂದ ತಾವು ಐಕ್ಯ ಆದರೆ ಮನಸ್ಸಿನಿಂದ ಒಂದು ಆಲೋಚನೆ ಬರುತ್ತೆ. ಆ ಆಲೋಚನೆ ಆಕಾರದಲ್ಲಿ ದೇವರ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ದೇವತೆಗಳ ಎಲ್ಲರ ರೂಪಗಳು ಆ ಆಲೋಚನೆ ಆಕಾರದಲ್ಲಿ ಬರ್ತಾರೆ. ಆ ಆಲೋಚನೆ ನಿಲ್ಲಬೇಕಾದರೆ ಆ ಆಲೋಚನೆಯಿಂದ ಇವರ ರೂಪಗಳೆಲ್ಲ ಇನ್ನೊಂದು ರೂಪಗಳು ಹೊರಟು ಆಲೋಚನೆಯನ್ನು ನಿಯಾಮನ ಮಾಡುತ್ತಾರೆ. ಮಾಡಿದರೆ ಆ ಆಲೋಚನೆ ನಿಲ್ಲುತ್ತೆ. ಇಷ್ಟು ಮನಸ್ಸಿನ ವ್ಯಾಪಾರ. ಹಾಗಾದರೆ ಚಿಂತನ ಕ್ರಮ ಹೇಗೆ? ಹೇ ಸ್ವಾಮಿ, ಬೆಳಿಗ್ಗೆನಿಂದ ನಾಳೆ ಬೆಳಿಗ್ಗಿನ ಪರ್ಯಂತ ಏನೇನು ನನ್ನ ಮನಸ್ಸಿನಿಂದ ವ್ಯಾಪಾರಗಳು ಮಾಡಿಸ್ತಾ ಇದೆಯೋ ಅಲ್ಲಿ ನಿನ್ನ ಮತ್ತು ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ತತ್ವಾಭಿಮಾನಿಗಳ ಅನೇಕ ರೂಪಗಳು ಪ್ರಕಟ ಆಗಿವೆ. ಒಂದೊಂದಲ್ಲ ಎಷ್ಟು ಆಲೋಚನೆಗಳು ಅಲ್ಲಲ್ಲೆಲ್ಲ ನಿನ್ನ